அப்ரமம் பங்கரஹிதம் அதிரம் இமலம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்ஷ்ண சிக்ஷண ஜெய்தீத்தாகத்த நிர்பாசதாம் நகுர்தம் வரே அத்திகிருத்த கல்பயம் பிரத்யத்யத கேசரி வியாசதித்த குருபூயாத் அஸ்மிஷ்டாத் சிந்தையே தப்போ வித்யாவிரக்தியாதி சத்குணோகாக்கரானம் வாதிராஜ குருன் வந்தியை கிளிப்தாஷயான் பூஜ்ய ராகவேந்திராய சத்யசர்மதாய பலதாங்க புருஷாய நமதாம் காமதேனவே துர்வாயுத்வாந்திரவே வைஷ்ணவேந்தி வரேந்தவே ஸ்ரீ ராகவேந்து குருவே நமத்தின் ஆளவே ஆபாதமொழி பரியந்தம் குருநாம் ஆக்கம் ஸ்மரே தேன விக்னாக பிரஷ்யந்தி சித்தியன் சமனோர்த்தாக ஹரி ஓம் ஸ்ரீ குருப்பியோ நம. நாவு விஷ்ணு சஹசிரநாம அதரல்லி விஷ்ணு சஹசிரநாமகள அர்த்த சிந்தனையன்னு மாட்தா பண்ணிதீவி. நாவு லாஸ்ட் கிளாஸ்னல்லி ಭೂತಭವ್ಯ ಭವತ್ಪ್ರಭು ಅದರ ಅರ್ಥಚಿಂತನೆಯನ್ನು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಶಬ್ದ ಭೂತಕೃತ್. ಇದು ಮೊದಲನೇ ಶ್ಲೋಕದಲ್ಲಿ ಬರುವಂಥದ್ದೇ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಚಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೇ ಜಪೇ ವಿನಿಯೋಗ. ಓಂ ನಮೋ ಭಗವತೇ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ஓம் விஷ்வம் விஷ்ணுர் வஷட்காரோ பூதபவ்ய பவத் பிரபு பூதகுத் பூதபுருத்பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி. இல்லி பூதகுத் அன்வ சப்தத பூதபவ்ய பவத் பிரபு அர்த்த சிந்தனை ஆயிற்று. பூதகுத் அந்த ஈ சப்தத அர்த்த சிந்தனை மாடுவாக இதரல்லி எரடு சப்தகளிவே. பூதகுத் அன்வ எரடு சப்தகளிவே. ಸೊ ಭೂತ ಅನ್ನುವುದಕ್ಕೆ ಯಾವ ಅರ್ಥಗಳನ್ನು ನೋಡಬಹುದು, ಕೃತ್ ಅನ್ನುವ ಶಬ್ದಕ್ಕೆ ಯಾವುದು. ಕೃತ್ ಅನ್ನುವುದು ಧಾತು ರೂಪದಲ್ಲಿ ತಗೊಂಡಾಗ ಒಂದು ಕೃತ್ ಕೃತ್ಯ ಡುಕೃಂಕರಣೆ ಅನ್ನುವ ಪ್ರಸಿದ್ಧವಾಗಿರುವಂತಹ ಧಾತುವು, ಅದರಿಂದ ಬರುವಂಥದ್ದು ಮಾಡುವನು ಮಾಡುವವನು ಕೃತ್ ಕರ್ತ ಮಾಡುವವನು ಅನ್ನುವುದು ಆ ಧಾತುವಿನಿಂದ ಬರುವಂಥದ್ದಾಗಿದೆ. ಇನ್ನೊಂದು ಕೃತಿ ಭೇದನೆ ಛೇದನೆ ಅಂಥೇಳಿ, ಕೃತಿ ಅಂದರೆ ಕೃಂತತಿ ನಿಕೃಂತತಿ ಕತ್ತರಿಸಿಬಿಡುವುದು ನಾಶ ಮಾಡುವುದು ಸಂಹಾರ ಮಾಡುವುದು ಇತ್ಯಾದಿ ಅರ್ಥಗಳು ಕೊಡುವಂಥದ್ದು. ಬೇಸಿಕಲಿ ನಾಶ ಮಾಡುವುದು ಅನ್ನುವ ಅರ್ಥದಲ್ಲಿ ಸೊ ಇವು ಎರಡು ಆಲ್ಮೋಸ್ಟ್ ಆಪೋಸಿಟ್ ಮೀನ್ಸ್ ಕೊಡುತ್ತೆ. ಆದ್ದರಿಂದ ಇದು ಇನ್ನೊಂದು ಧಾತುವಿನಿಂದ ಬಂದಿರುವಂಥದ್ದು. ಇನ್ನೊಂದು ಕೃತ್ ಅಂದರೆ ಕೃತಿ ವೇಷ್ಟನೆ ಅಂತೇಳಿ, ಪರಿವೇಷ್ಟನ ಅಂದರೆ ಅದನ್ನು ಆವರಿಸುವುದು ಸುತ್ತುಕೊಂಡು ಸುತ್ತು ಇರುವಂಥದ್ದು ಅನ್ನುವುದು ಕೃತ್ ಅನ್ನುವ ಧಾತುವಿನಿಂದ. ಅದರಲ್ಲಿ ಕೃಣತ್ತಿ ವೇಷ್ಟಯತಿ ಅನ್ನುವ ಅರ್ಥದಲ್ಲಿ. ಸೊ ಅದು ಮೂರನೇ ಅರ್ಥ. ಮುಖ್ಯವಾಗಿ ಈ ಮೂರು ಧಾತು ಅರ್ಥಗಳಿವೆ. ಭೂತ ಅಂತ ಹೇಳಿದರೆ ನಾರ್ಮಲ್ಲಾಗಿ ಪ್ರಸಿದ್ಧವಾಗಿರುವಂತಹ ಅರ್ಥ ಭೂತಗಳು ಅಂದರೆ ಈ ಸಮಸ್ತ ಭೂತ ಅಂದರೆ ಸೃಷ್ಟಿಯಲ್ಲಿರುವಂತಹ ಜೀವರಾಶಿಗಳಿಗೆಲ್ಲರಿಗೂ ಕೂಡ ಭೂತ ಅಂತ ಹೇಳಿ ಶಬ್ದ ಇದೆ. ಸೊ ಭೂತಕೃತ್ ಅಂತ ಹೇಳಿದರೆ ಭೂತ ಪ್ರಾಣಿಗಳು ಸಮಸ್ತ ಜೀವರಾಶಿಗಳು ಅವುಗಳನ್ನು ಕೃತ್ ಕರೋತಿ ಸೃಷ್ಟಿ ಮಾಡುವವನು ಅಂದರೆ ಬ್ರಹ್ಮ ಆದಿ ಚೇತನಕ್ಕೆ ಸಮಸ್ತ ಚೇತನ ಸಮುದಾಯಕ್ಕೆ ಬ್ರಹ್ಮ ಪಿಪೀಲಿಕ ಪರ್ಯಂತ ಅಂಥೇಳಿ ಬ್ರಹ್ಮದೇವರನ್ನು ಹಿಡ್ಕೊಂಡು ಇರುವು ಇನ್ನೂ ಇರುವಿಕ್ಕಿಂತ ಚಿಕ್ಕದಾದು ತೃಣಪ್ರಾಯವಾದ ಜೀವರಾಶಿಗಳು ಎಷ್ಟೆಷ್ಟು ಸೂಕ್ಷ್ಮ ಜೀವರಾಶಿಗಳಿದೆ ಅಷ್ಟು ಸೂಕ್ಷ್ಮ ಜೀವರಾಶಿಗಳು ಅಪ್ ಟು ಚತುರ್ಮುಖ ಬ್ರಹ್ಮದೇವರು ಎಲ್ಲ ಸಮಸ್ತ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅಂಥೇಳಿ. ಸೃಷ್ಟಿ ಮಾಡುವುದಂದರೆ ನಾವು ಜೀವ ಅನಾದಿ ಅಂತ ಹೇಳಿದ್ದೀವಿ. ಜೀವರಂದ್ರೂ ಸೃಷ್ಟಿ ಮಾಡ್ತಾನಂದರೆ ಅದೇನು? ನಾವು ತ್ರಿವಿಧ ಸೃಷ್ಟಿ ನೋಡಿದಾಗ ಜಡ ಸೃಷ್ಟಿ ಜೀವ ಸೃಷ್ಟಿ ಪರಮಾತ್ಮ ತನ್ನದೇ ರೂಪಗಳನ್ನು ಸೃಷ್ಟಿ ಮಾಡುವುದು ಮೂರು ವಿಧವಾದ ಸೃಷ್ಟಿ ಅಂಥೇಳಿ ಭಾಗವತದಲ್ಲಿ ಬರುವಂತಹ ವಚನ. ಸೊ ಸೃಷ್ಟಿ ಅಂತ ಹೇಳಿದರೆ ಜೀವ ಸೃಷ್ಟಿ ಅನ್ನುವುದು ಜೀವರಾಶಿಗಳನ್ನು ಸೃಷ್ಟಿ ಮಾಡುವುದೆಂದರೆ ಚೇತನ ಸಮುದಾಯಕ್ಕೆ ಜೀವ ಸಮುದಾಯಕ್ಕೆ ಭಗವಂತ ದೇಹವನ್ನು ಕೊಡ್ತಾನೆ, ಅದೇ ಸೃಷ್ಟಿ. ಭಗವಂತ ದೇಹವನ್ನು ಕೊಡ್ತಾನಂದರೆ ಸ್ವರೂಪ ದೇಹ ಅನಾದಿ ಕಾಲದಿಂದ ಇದೆ, ಆದರೆ ಅದು ಕೂಡ ಭಗವಂತನ ಇಚ್ಛೆಯಿಂದ, ಭಗವಂತ ತಾನು ಇಚ್ಛೆ ಮಾಡಿದ್ದಾನಾದ್ದರಿಂದ ಜೀವಂದಿರ ಸ್ವರೂಪ ದೇಹ ಇದೆ. ಆದರೆ ಅದು ಸೃಷ್ಟಿ ಮಾಡದೇ ಇದ್ದರೂ ಭಗವಂತ ಅವುಗಳನ್ನು ಭಗವಂತ ತಾನು ಈ ವಿಧವಾಗಿ ಅಸ್ತಿತ್ವ ಅದು ಇರುವುದಕ್ಕೆ ಭಗವಂತನ ಇಚ್ಛೆಯಿಂದಲೇ ಅದು ಇದೆ ಅನ್ನೋದು ನಾವು ತಿಳ್ಕೋಬೇಕು. ಆದ್ದರಿಂದ ಸೃಷ್ಟಿ ಮಾಡದೇ ಇದ್ದರೂ ಕೂಡ ಭಗವಂತ ಒಂದು ಸೃಷ್ಟಿ ಮಾಡದಷ್ಟು ಸಮಾನ, ನಿಜವಾಗಿ ಸೃಷ್ಟಿ ಮಾಡಿಲ್ಲ, ಯಾಕಂದರೆ ಅನಾದಿ ಕಾಲದಿಂದ ಜೀವರಾಶಿಗಳಿವೆ. ಆದ್ದರಿಂದ ಜೀವ ಸ್ವರೂಪ ದೇಹವನ್ನು ಸೃಷ್ಟಿ ಮಾಡಲಿಲ್ಲ. ಲಿಂಗ ದೇಹ ತಗೊಂಡರೆ ಲಿಂಗ ದೇಹವು ಅದು ಜಡ ಅದು ಇದೆ, ಆದರೆ ಅದು ಕೂಡ ಅನಾದಿ ಕಾಲದಿಂದ ಜೀವನನ್ನು ಆವರಿಸುವ, ಯಾಕಂದರೆ ಮೂಲತಃ ಮೂಲ ಪ್ರಕೃತಿ ಕೂಡ ಅನಾದಿಯಾಗಿರುವಂತಹದ್ದೇ. ಆದ್ದರಿಂದ ಜೀವಂದ್ರಿಗೆ ಸುತ್ತು ಸ್ವರೂಪ ದೇಹಕ್ಕೆ ಸುತ್ತಿರುವಂತಹ ಲಿಂಗದೇಹ ಯಾವುದಿದೋ ಅದು ಕೂಡ ಅನಾದಿ ಕಾಲ, ಅದು ಭಗವಂತ ತಾನು ಇಚ್ಛೆ ಮಾಡಿದ್ದಾನಾದ್ದರಿಂದ ಅದು ಇದೆ. ಭಗವಂತ ಅದನ್ನು ಕೂಡ ತಾನು ಅನಾದಿ ಕಾಲದಿಂದ ಜೀವಂದ್ರಿಗೆ ಆ ಲಿಂಗದೇಹದಲ್ಲಿ ಸುತ್ತಾಗಿ ಪರಮಾತ್ಮ ಇಟ್ಟಿದ್ದಾನೆ. ಆದ್ದರಿಂದ ಅದು ಮತ್ತು ಭಗವಂತ ಅದನ್ನು ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸೃಷ್ಟಿಗೆ ತರುವುದೆಂದರೆ ಭಗವಂತ ಈ ಎರಡು ದೇಹಗಳು ಮಾತ್ರವಲ್ಲದೆ ಈ ಸ್ವರೂಪ ಲಿಂಗ ದೇಹಗಳ ಮೇಲೆ ಮತ್ತು ಇನ್ನೊಂದು ಎರಡು ದೇಹಗಳನ್ನು ಭಗವಂತ ಕೊಡ್ತಾನೆ. ಅದು ಭಗವಂತ ಮಾಡುವಂತಹ ಜೀವ ಸೃಷ್ಟಿ ಅನ್ನುವುದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು. ಆದ್ದರಿಂದ ಭಗವಂತ ಜೀವ ಸೃಷ್ಟಿ ಮಾಡುವಾಗ ನಮಗೆ ಮಹಾಭಾರತ ತಾತ್ಪರ್ಯದಲ್ಲಿ ಇನ್ನೂ ಬೇಕಾದಷ್ಟು ಕಡೆ ಸಂಕ್ಷೇಪವಾಗಿ ಆ ಸೃಷ್ಟಿಕ್ರಮವನ್ನು ಹೇಳುವಾಗ ಜೀವ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಭಗವಂತ ನಾವು ಪ್ರಳಯ ಕಾಲದಲ್ಲಿ ಇಲ್ಲ ಅಸುಸ್ಥಿತಿಯಲ್ಲಿರುವಾಗ ಭಗವಂತನ ಒಳಗೆ ಇರ್ತೀವಿ. ಸೊ ಎಲ್ಲ ಜೀವರಾಶಿಗಳು ನಾರಾಯಣನ ಉದರದ ಒಳಗಿದ್ದಾಗ ಅಲ್ಲಿ ಭಗವಂತ ಏನು ಮಾಡ್ತಾನೆ, ನಾರಾಯಣ ದೇವರ ಉದರದಿಂದ ಪ್ರದ್ಯುಮ್ನ ರೂಪಿ ಪರಮಾತ್ಮ ಆ ಜೀವರಾಶಿಗಳನ್ನು ಯಾರನ್ನು ಸೃಷ್ಟಿಗೆ ತರಬೇಕಾಗಿದೋ ಅವರನ್ನು ತಗೊಂಡು ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ. ಇಟ್ಟುಕೊಂಡು ಆಮೇಲೆ ಪ್ರದ್ಯುಮ್ನ ರೂಪಿ ಪರಮಾತ್ಮ ತನ್ನದೇ ಆದ ಇನ್ನೊಂದು ರೂಪ ಅನಿರುದ್ಧ ರೂಪಕ್ಕೆ ಅದನ್ನು ಕೊಡ್ತಾನೆ. ಆ ಕೊಟ್ಟು ಆ ಅನಿರುದ್ಧ ರೂಪಿ ಪರಮಾತ್ಮ ಏನು ಮಾಡ್ತಾನೆ, ಅದಕ್ಕೆ ಒಂದು ದೇಹವನ್ನು ಸ್ಥೂಲ ದೇಹ ಕೊಡಲಿಕ್ಕೆ ಮುಂಚೆ ಲಿಂಗ ದೇಹಕ್ಕೆ ಸ್ಥೂಲ ದೇಹಕ್ಕೆ ಲಿಂಕ್ ಬರಬೇಕು, ಅದಕ್ಕೆ ಒಂದು ಇಂಟರ್ಫೇಸ್ ಬೇಕಾಗಿದೆ. ಆದ್ದರಿಂದ ಸುಜ್ಯ ಸ್ಥಿತಿಗೆ ಬಂದಾಗಲೋ ಇಲ್ಲ ಸೃಷ್ಟಿ ಆರಂಭದಲ್ಲಿ ಭಗವಂತ ಅನಿರುದ್ಧ ಶರೀರವನ್ನು ಕೊಡ್ತಾನೆ. ಇದು ಸಾದಿ ಅಂದರೆ ಅನಾದಿ ಕಾಲದಿಂದ ಇರುವಂಥದ್ದಲ್ಲ, ಸೃಷ್ಟಿಗೆ ತಂದಾಗ ಭಗವಂತ ಸೃಷ್ಟಿಗೆ ತರಲಿಕ್ಕೆ ಮುಂಚೆ ಅಂದರೆ ಬರಲಿಕ್ಕೆ ಮುಂಚೆ ಆ ಜೀವರಾಶಿಗಳಿಗೆ ಆ ಲಿಂಗ ದೇಹದ ಮೇಲೆ ಈ ಅನಿರುದ್ಧ ಶರೀರ ಅನ್ನುವ ಒಂದು ಲೇಯರ್ ಕೊಡ್ತಾನೆ ಅನಿರುದ್ಧ ರೂಪಿ ಪರಮಾತ್ಮ. ಈ ವಿಧವಾಗಿ ಆ ಲಿಂಗ ದೇಹಕ್ಕೆ ಆವರಕವಾಗಿರುವಂತಹ ಇದನ್ನು ಒಂದು ಇದನ್ನು ಸೂಕ್ಷ್ಮ ದೇಹ ಅಂತ ಕರೀತಾರೆ. ಈ ಅನಿರುದ್ಧ ಶರೀರ ಇದು ಒಂದು ವಿಧವಾದ ಸೂಕ್ಷ್ಮ ದೇಹ. ಈ ಅನಿರುದ್ಧ ಶರೀರ ಕೊಟ್ಟು ಅದರ ಮೇಲೆ ಸಾಧನೆ, ಈ ಅನಿರುದ್ಧ ಶರೀರದಿಂದಲೂ ಜೀವ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಜೀವ ಸಾಧನೆ ಮಾಡಬೇಕಂದ್ರೆ ಸ್ಥೂಲ ಶರೀರದಿಂದಲೇ ಸಾಧನೆ ನಡೆಯುತ್ತೆ. ಆದ್ದರಿಂದ ಸಂಸಾರಾವಸ್ಥೆಯಲ್ಲಿ ಜೀವಂದ್ರಿಗೆ ಸಾಧನೆ ಮಾಡುವುದಕ್ಕಾಗಿ ಭಗವಂತ ಸ್ಥೂಲ ಶರೀರವನ್ನು ಕೊಡ್ತಾನೆ. ನಮಗೆ ಇದು ಇಲ್ಲಿ ಹುಟ್ಟು ಅಂತ ಬಂದರೆ ಇಲ್ಲಿ ಹುಟ್ಟು ಬರುವುದು ಸ್ಥೂಲ ದೇಹಕ್ಕೆ ಜೀವನಿಗೆ ಸಂಪರ್ಕ ಬಂದಾಗ ಅದು ಹುಟ್ಟು. ಯಾವಾಗಾದರೆ ಸ್ಥೂಲ ದೇಹಕ್ಕೆ ಜೀವಕ್ಕೆ ಸಂಪರ್ಕ ಬೇರೆ ಆಗತ್ತೋ, ಸ್ಥೂಲ ದೇಹವನ್ನು ಜೀವ ಬಿಟ್ಟು ಹೊರಗೆ ಹೋದಾಗ ಅದೇ ಆ ದೇಹ ಬಿತ್ತು ಅಂತ ಅದಕ್ಕೆ ಮರಣ ಅಂತ ಕರಿತೀವಿ. ನಿಜವಾಗಿ ಜೀವ ಸತ್ತಿಲ್ಲ, ಜಡವಾದ ದೇಹಕ್ಕೆ ಸಾವು ಇಲ್ಲ. ಆದ್ದರಿಂದ ಜಡವಾದ ದೇಹಕ್ಕೆ ಹುಟ್ಟು ಅನ್ನುವುದು ಇಲ್ಲ, ಜಡವಾದ ದೇಹಕ್ಕೆ ಸಾವು ಇಲ್ಲ. ಮತ್ತು ಹುಟ್ಟು ಸಾವುಗಳಂದರೆ ಚೇತನನಾದ ಜೀವನಿಗೂ ಜಡವಾದ ಸ್ಥೂಲ ದೇಹಕ್ಕೂ ಸಂಪರ್ಕ ಬರುವುದೇ ಹುಟ್ಟು, ಸಂಪರ್ಕ ಬಿಡುವುದೇ ಸಾವು. ಹೀಗೆ ಭಗವಂತ ಸೃಷ್ಟಿಗೆ ತರುವುದು, ಜೀವರಾಶಿಯನ್ನು ಸೃಷ್ಟಿ ಮಾಡುವುದಂತ ಹೇಳಿದರೆ ಹೀಗೆ ಈ ಅರ್ಥದಲ್ಲಿ ಅದು ಅವರಿಗೆ ಸ್ಥೂಲ ದೇಹವನ್ನು ಕೊಡುವುದು. ಆದ್ದರಿಂದ ಭಗವಂತ ಜೀವರಾಶಿಗಳನ್ನು ಮಾಡಿದ, ಭೂತಗಳನ್ನು ಪ್ರಾಣಿಗಳನ್ನು ಮಾಡಿದ, ಸೃಷ್ಟಿ ಮಾಡಿದ ಅಂದರೆ ಅವರಿಗೆ ಸ್ಥೂಲ ಶರೀರವನ್ನು ಕೊಡುವುದರ ಮೂಲಕವಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಅರ್ಥ. ಇದು ಒಂದು ಭೂತಕೃತ ಅನ್ನುವುದಕ್ಕೆ. ಇನ್ನೊಂದು ಭೂತಕೃತ ಅಂದರೆ ಭೂತಗಳು ಅಂತ ಹೇಳಿದರೆ ಪಂಚಭೂತಗಳಿವೆ. ಸೊ ಆಕಾಶವೆನ್ನುವ ಭೂತವನ್ನು ಸೃಷ್ಟಿ ಮಾಡಿದ ಭಗವಂತ, ವಾಯುವನ್ನು ಭೂತವನ್ನು ಸೃಷ್ಟಿ ಮಾಡಿದ, ಹೀಗೆ ಪಂಚಭೂತಗಳು ಒಂದೊಂದನ್ನು ಕೂಡ ಅಗ್ನಿ ಅನ್ನುವ ಭೂತವನ್ನು, ನೀರು ಅನ್ನುವ ಭೂತವನ್ನು, ಪೃಥ್ವಿ ಅನ್ನುವ ಭೂತವನ್ನು ಸೃಷ್ಟಿ ಮಾಡಿದ. ಹೀಗೆ ಪಂಚಭೂತಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅಂಥೇಳಿ ಇದು ಹೇಳಿದಾಗ ನಮಗೆ ಒಂದು ವಚನ ಬರುತ್ತೆ ಏನಂತ ಹೇಳಿದರೆ, ಭಗವಂತ ಸೃಷ್ಟಿ ಮಾಡುವಾಗ ಹೇಗೆ ಅಂತ ಹೇಳಿದರೆ, ಭಗವಂತನಿಂದ ಆತ್ಮನಃ ಆಕಾಶ ಜಾಯತ ಅಂಥೇಳಿ ಭಗವಂತನಿಂದ ಆಕಾಶ ಹುಟ್ಟಿ ಬಂತು, ಆಕಾಶ ವಾಯುರ ಜಾಯತ. ಹೀಗೆ ಒಂದನೇ ಆಕಾಶದಿಂದ ವಾಯು ಬಂತು ಅಂತ ಹೇಳಿದರೆ ತಾನಾಗಿ ವಾಯು ಬಂದಿಲ್ಲ, ಆಕಾಶದಿಂದ ವಾಯು ಬರುವಂತೆ ಭಗವಂತ ಮಾಡಿದ. ಹೀಗೆ ಒಂದೊಂದರಲ್ಲಿ ಕೂಡ ಇದರಿಂದ ಇದು ಬಂತು, ಇದರಿಂದ ಇದು ಬಂತು ಅಂದರೆ ತಾನಾಗಿ ಯಾವುದು ಬಂದಿಲ್ಲ, ಭಗವಂತ ಅದು ಬರುವಂತೆ ಮಾಡಿದ. ವಾಯುವರ ಅಜಾಯತ, ವಾಯುವರ ಅಗ್ನಿರಜಾಯತ ಅಂದರೆ ವಾಯುವಿನಿಂದ ಅಗ್ನಿ ಬಂತು ಅಂತ ಹೇಳಿದರೆ ವಾಯುವಿನಿಂದ ಅಗ್ನಿ ಹುಟ್ಟಿ ಬಂತು ಅಂಥೇಳಿ ಹೀಗೆ ಅಗ್ನಿಯನ್ನು ಬರುವಂತೆ ಭಗವಂತ ಮಾಡಿದ. ಆದ್ದರಿಂದ ಭೂತಕೃತ ಅಂದರೆ ಭೂತಗಳನ್ನು, ಪಂಚಭೂತಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅಂಥೇಳಿ ಅದು. ಇನ್ನೊಂದು ಭೂತಗಳಂತ ಹೇಳಿದರೆ ಈ ಪಂಚಭೂತಗಳಿಗೆ, ಈ ಜೀವರಾಶಿಗಳಿಗೆ ಬೇಕಾದ ಜಡ ಪದಾರ್ಥಗಳಿಗೆ ಅದನ್ನು ಭಗವಂತ ಸಂಪರ್ಕ ತರಬೇಕಂತ ಹೇಳಿದರೆ ಈ ಜಡ ಪದಾರ್ಥಗಳ ಸೃಷ್ಟಿಯು ಮಾಡಬೇಕಾಗಿದೆ. ಅಂದರೆ ಭೂತಗಳಿಗಾಗಿ ಜಡ ಪದಾರ್ಥಗಳ ಸೃಷ್ಟಿಯನ್ನು ಮಾಡಿದ ಭಗವಂತ. ಅದು ಹೇಗೆ, ವಿನಿಮಯೋ ಎತ್ತರ ತಿಸಗ್ಗೋ ಮೃಷ ಅಂತ ಹೇಳಿದಂತೆ ಜಡ ಸೃಷ್ಟಿ ಅಂತ ಹೇಳಿದರೆ ಅದನ್ನು ಪರಿವರ್ತನೆಗೊಳಿಸುವುದೇ, ಮಣ್ಣಿನಿಂದ ಮಡಿಗೆ ಮಾಡಿದಂತೆ ಒಂದು ಆಕಾರವನ್ನು ಕೊಡುವುದು. ಮೂಲ ಪ್ರಕೃತಿಯಿಂದ ಪ್ರಕೃತಿಗೆ ತರುವಾಗ ಭಗವಂತ ಈ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳನ್ನು ಸೃಷ್ಟಿ ಮಾಡುವಾಗ ಅವುಗಳಿಗೆ ಒಂದು ಆಕಾರವನ್ನು ಕೊಟ್ಟಿದ್ದಾನೆ. ದೇಹಾದಿಗಳನ್ನು ಸೃಷ್ಟಿ ಮಾಡಿದಾಗ ಅದಕ್ಕೊಂದು ಆಕಾರವನ್ನು ಕೊಟ್ಟಿದ್ದಾನೆ. ಹೀಗೆ ಭೂತಗಳಿಗಾಗಿ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ. ಭೂತೇಭ್ಯ ಅಕರೋತ್, ಪ್ರಾಣಿಗಳಿಗಾಗಿ ಇದನ್ನು ಈ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ, ಆದ್ದರಿಂದಲೂ ಅವನು ಭೂತಕೃತ್ ಅಂಥೇಳಿ. ಅಷ್ಟೇ ಅಲ್ಲದೆ ಭೂತಕೃತ್ ಅಂತ ಹೇಳಿದರೆ ನಾನು ಇನ್ನೊಂದು ಹೇಳಿದೆ, ಕೃತಿ ಛೇದನೆ ಅಂಥೇಳಿ, ಆದ್ದರಿಂದ ಕೃಂತತಿ ನಿಕೃತತಿ ಅಂಥೇಳಿ. ಪ್ರಳಯ ಕಾಲದಲ್ಲಿ ಚೇತನ ಜೀವರಾಶಿಗಳನ್ನು ಅದನ್ನು ಮತ್ತು ಸಂಹಾರ ಕಾರ್ಯವನ್ನು ಮಾಡಿದ, ಅವೆಲ್ಲವನ್ನು ಸಂಹಾರ ಮಾಡಿದ, ಆದ್ದರಿಂದನೂ ಭಗವಂತ ಭೂತಕೃತ ಅಂದರೆ ಪ್ರಾಣಿಗಳ ಸಂಹಾರಕರ್ತ ಅನ್ನುವ ಅರ್ಥದಲ್ಲಿ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಈ ಮುಂದೆ ನೋಡಿದಂತೆ ಭೂತಗಳು, ಪಂಚಭೂತಗಳು ಯಾವುದಿದೋ ಅವೆಲ್ಲವನ್ನು ಕೂಡ ಪ್ರಳಯ ಕಾಲದಲ್ಲಿ ಮತ್ತು ತಗೊಂಡೋಗಿ ಮೂಲ ಪ್ರಕೃತಿಯಲ್ಲಿ ಸೇರಿಸಿಬಿಡ್ತಾನೆ. ಆದ್ದರಿಂದ ಭೂತಕೃತ ಅಂದರೆ ಆ ಪಂಚಭೂತಾದಿಗಳನ್ನು ಅವುಗಳನ್ನು ತಾನು ನಿಕೃಂತತಿ ಅದನ್ನು ತೆಗೆದು ಬಿಡ್ತಾನೆ, ಆದ್ದರಿಂದಲೂ ಅವನು ಭೂತಕೃತ ಅಂಥೇಳಿ ಕೃತಿ ಛೇದನೆ ಅನ್ನುವ ಅರ್ಥದಲ್ಲಿ ಆ ಅರ್ಥವನ್ನು ನೋಡುವುದು. ಅದಾದ ಮೇಲೆ ಈಗ ನಮಗೆ ಭೂತ ಅಂತ ಹೇಳಿದರೆ ಇನ್ನೊಂದು ಅರ್ಥ ಕೂಡ ನಮ್ಗೆ ಗೊತ್ತು. ಭೂತಾದಿಗಳು, ಭೂತ ಪ್ರೇತಾದಿಗಳು, ಕೆಟ್ಟ ಅಂದರೆ ಭೂತ ಅಂದರೆ ಏನು, ಇದ್ದದ್ದು ಭೂತ, ವಾಟ್ ಎವರ್ ವಾಸ್ ದೇರ್, ಅಂದರೆ ಒಂದು ಕಾಲದಲ್ಲಿ ದೇಹ ಇತ್ತು, ಈಗ ದೇಹವಿಲ್ಲದೆ ಪ್ರೇತ ಶರೀರದಿಂದ ಒದ್ದಾಡ್ತಾ ಇದೆ. ಪ್ರೇತ ಶರೀರದಲ್ಲಿ ಇರುವವರು ನಾರ್ಮಲ್ ಆಗಿ ತೊಂದರೆ ಕೊಡೋದಿಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ, ರೇರ್ ಅಕೇಷನ್ಸ್ನಲ್ಲಿ ಆ ಭೂತ ಪ್ರೇತಾದಿಗಳು ಜೀವಂದರಿಗೆ ತೊಂದರೆ ಕೊಡಬಹುದು. ಆವಾಗ ಅವರು ಭಗವಂತನನ್ನು ಶರಣಾದರೆ ಭಗವಂತ ಅವರಿಗೆ ಆ ಭೂತ ಪ್ರೇತಾದಿಗಳ ಪೀಡೆ ಇಲ್ಲದೆ ಮಾಡ್ತಾನೆ. ಅಂದರೆ ಚೇತನರನ್ನು ಪೀಡಿಸುವಂತಹ ಭೂತ ಪ್ರೇತಾದಿ ಗಣಗಳು ಯಾವುದಿದೋ ಅದರ ಪೀಡೆಯನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನು ಭೂತಕೃತ ಕೃತಿಛೇದನೆ ಅಂಥೇಳಿ, ಅಂದರೆ ಭೂತಾನಿ ಕೃಂತತೀತಿ ಅಂಥೇಳಿ, ಉಪದ್ರವಕಾರಕವಾದಂಥ ಭೂತಾದಿ ಉಪದ್ರವಕಾರಕ ಅವುಗಳನ್ನು ತಾನು ಸಂಹಾರ ಮಾಡ್ತಾನೆ ನಿಕೃಂತತಿ, ಆದ್ದರಿಂದಲೂ ಅವನು ಭೂತಕೃತ ಅಂದರೆ ಕೆಟ್ಟ ಭೂತಗಳನ್ನು ಸಂಹಾರ ಮಾಡ್ತಾನೆ, ಆದ್ದರಿಂದಲೂ ಅವನು ಭೂತಕೃತ ಅಂಥೇಳಿ. ಇನ್ನೊಂದು ಭೂತ ಅಂತ ಹೇಳಿದರೆ, ಭೂತಿ ಅಂದರೆ ಐಶ್ವರ್ಯ. ಯಾವುದು ದೊಡ್ಡ ಐಶ್ವರ್ಯ ಎಲ್ಲದಕ್ಕಿಂತಲೂ? ಮೋಕ್ಷ ಅನ್ನೋದು ಒಂದು ದೊಡ್ಡ ಐಶ್ವರ್ಯ. ಆದ್ದರಿಂದ ಭೂತಿ ಅಂದರೆ ಮೋಕ್ಷ ಅಂತೇಳಿ, ಮುಕ್ತಿ. ಆದ್ದರಿಂದ ಭೂತರು ಅಂದರೆ ಮುಕ್ತ ಜೀವರು, ಮುಕ್ತ ಜೀವರು ಅವರು ಭೂತರು, ಮುಕ್ತಿಯೋಗ್ಯರು. ಸೊ ಭೂತಕೃತ ಅಂದರೆ ಭೂತರನ್ನಾಗಿ, ಅಂದರೆ ಮುಕ್ತರನ್ನಾಗಿ ಮಾಡ್ತಾನೆ. ಯಾರು ಅಮುಕ್ತ ಜೀವರಾಶಿಗಳಿದ್ದಾರೋ ಅವರಿಂದ ಸಾಧನೆಯನ್ನು ಮಾಡಿಸಿ ಅವರನ್ನು ಮುಕ್ತರನ್ನಾಗಿ, ಭೂತಗಳನ್ನಾಗಿ, ಅಂದರೆ ಭೂತ ಅಂದರೆ ಭೂತಿ ಉಳ್ಳವರು ಭೂತರು, ಭೂತಿಯಿಂದ ಮೋಕ್ಷ, ಮೋಕ್ಷ ಉಳ್ಳವರು ಅಂದರೆ ಮುಕ್ತರು, ಮುಕ್ತರನ್ನಾಗಿ ಮಾಡ್ತಾನೆ. ಅಮುಕ್ತರನ್ನು ಸಾಧನೆ ಮಾಡಿಸಿ ಮುಕ್ತರನ್ನಾಗಿ ಮಾಡ್ತಾನೆ, ಆದ್ದರಿಂದಲೂ ಅವನು ಭೂತಕೃತ ಅಂದರೆ ಮುಕ್ತಿ ಯೋಗ್ಯರಿಗೆ ಮುಕ್ತರನ್ನಾಗಿ ಮಾಡ್ತಾನೆ, ಆದ್ದರಿಂದ ಅವನು ಭೂತಕೃತ ಅಂಥೇಳಿ. ಇನ್ನೊಂದು ಭೂತಿ ಅನ್ನೋ ಕೃತ್ ಅನ್ನೋದಕ್ಕೆ, ಕೃತಿ ಅನ್ನೋದಕ್ಕೆ ವೇಷ್ಟನೆ ಅಂಥೇಳಿ, ಪರಿವೇಷ್ಟನೆ ಅದನ್ನು ಸುತ್ತು ಆವರಿಸಿಕೊಂಡಿರುವುದು ಅಂಥೇಳಿ. ಆದ್ದರಿಂದ ಭಗವಂತ ಭೂತಕೃತ್ ಅಂದರೆ ಭೂತಗಳನ್ನು, ಪ್ರಾಣಿಗಳನ್ನು, ಸಮಸ್ತ ಜೀವರಾಶಿಗಳನ್ನು ಆವರಿಸಿಕೊಂಡಿರ್ತಾನೆ, ಆದ್ದರಿಂದಲೂ ಅವನು ಭೂತಕೃತ. ಅದೇ ವಿಧವಾಗಿ ಭೂತ ಈ ಪ್ರಾಣಿಗಳಿಗೆ ಬೇಕಾದ ಸಮಸ್ತ ಜಡ ಪ್ರಪಂಚಕ್ಕೂ ಜಡ ವಸ್ತುಗಳನ್ನು, ಪ್ರತಿಯೊಂದು ಜಡ ವಸ್ತುವನ್ನು ಆವರಿಸಿಕೊಂಡಿರ್ತಾನೆ, ಅಂದರೆ ಅದರ ಹೊರಗೆ ಅದಕ್ಕೆ ಆಧಾರಭೂತನಾಗಿ, ಇವೆಲ್ಲವೂ ಅವನ ಒಳಗಿರುತ್ತೆ, ಆದ್ದರಿಂದ ಅವನು ಇವೆಲ್ಲದಕ್ಕೂ ಆಧಾರಭೂತನಾಗಿರ್ತಾನೆ. ಆದ್ದರಿಂದ ಆವರಿಸಿಕೊಂಡಿರುವುದಂದರೆ ಅವೆಲ್ಲದಕ್ಕೂ ಆಧಾರಭೂತನಾಗಿರ್ತಾನೆ, ಆದ್ದರಿಂದಲೂ ಭಗವಂತ ಭೂತಕೃತ ಅಂಥೇಳಿ. ಅಷ್ಟೇ ಅಲ್ಲದೆ ಈ ಪಂಚಭೂತಗಳನ್ನು ಕೂಡ ಈಗ ನೋಡ್ರಿ, ನಾವು ನಮ್ಮ ದೇಹದ ಒಳಗೂ ಪಂಚಭೂತಗಳಿದೆ, ಆದರೆ ನಮ್ಮ ದೇಹದ ಹೊರಗೂ ಪಂಚಭೂತಗಳಿದೆ. ಎಲ್ಲ ಪಂಚಭೂತಗಳನ್ನು ಪೂರ್ತಿಯಾಗಿ ನಮ್ಮ ಒಳಗಿಟ್ಟುಕೊಳ್ಳುವ ಸಾಮರ್ಥ್ಯ ಯಾರಿಗೂ ಇಲ್ಲ, ಆದರೆ ಎಲ್ಲ ಪಂಚಭೂತಗಳು ಕೂಡ ಪೂರ್ತಿಯಾಗಿ ಭಗವಂತನ ಒಳಗೆ, ಅಂದರೆ ಈ ಪಂಚಭೂತಗಳನ್ನು ತನ್ನ ಒಳಗೆ ಇಟ್ಟುಕೊಂಡಿದ್ದಾನೆ, ತಾನು ಪಂಚಭೂತಗಳ ಒಳಗೂ ಇದ್ದಾನೆ. ಅಂದರೆ ಭಗವಂತ ಈ ಪಂಚಭೂತಗಳ ಒಳಗೂ ಹೊರಗೂ ವ್ಯಾಪ್ತನಾಗಿ ಇದ್ದಾನೆ ಅಂಥೇಳಿ. ಸೊ ಭಗವಂತನು ಅಂತರ್ಬಹಿಸ್ಸ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ನಾವು ಶ್ರುತಿಯಲ್ಲಿ ಕೇಳಿದಂತೆ, ಭಗವಂತ ನಾರಾಯಣನು ಎಲ್ಲದರ ಒಳಗೂ ಹೊರಗೂ ಆವರಿಸಿಕೊಂಡು ಅವುಗಳನ್ನು ಸುತ್ತುಕೊಂಡು ಅವುಗಳಿಗೆ ಆಧಾರಭೂತನಾಗಿ ಭಗವಂತ ಇರ್ತಾನೆ. ಆದ್ದರಿಂದ ಅವನು ಭೂತಕೃತ. ಭೂತಕೃತ ಅಂತ ಹೇಳಿದರೆ ಎಲ್ಲದರನ್ನು ಆವರಿಸಿಕೊಂಡಿರುವವನು, ಒಳಗು ಹೊರಗು ವ್ಯಾಪಿಸಿಕೊಂಡಿರುವನು ಅಂಥೇಳಿ ಈ ಅರ್ಥವನ್ನು ಕೂಡ ನಾವು ನೋಡಬಹುದು. ಹೀಗೆ ಭೂತಕೃತ ಅಂತ ಹೇಳಿದರೆ ಈ ಅನೇಕ ವಿಧವಾದ ಜೀವರಾಶಿಗಳನ್ನು. ಸೊ ಭೂತ ಅಂತ ಹೇಳಿದರೆ ಪ್ರಾಣಿಗಳು, ಶರೀರ ಇರುವಂತಹ ಪ್ರಾಣಿಗಳು. ಸೊ ಅಷ್ಟೇ ಅಲ್ಲದೆ ಭೂತ ಅಂತ ಹೇಳಿದರೆ ಲಕ್ಷ್ಮೀದೇವಿಯು ಭೂತ. ಭೂತ ಅಂತ ಹೇಳಿದರೆ ಯಾವಾಗಲೂ ಇರುವಂಥವಳು, ನಿತ್ಯ ಮುಕ್ತಳು, ನಿತ್ಯ ವಿಯೋಗಿನಿ ಆದ ಲಕ್ಷ್ಮೀದೇವಿ ಕೂಡ ಒಂದು ಭೂತ ಅಂತ ಹೇಳಿದರೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಭಗವಂತನನ್ನು ಸೇವೆ ಮಾಡ್ತಾ ಭಗವಂತನ ಹತ್ತರನೇ ಇರುವಂತಹವಳು. ಆದ್ದರಿಂದ ಆ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿ ಕೂಡ ಜ್ಞಾನಸ್ಫೂರ್ತಿ ರೂಪಕವಾದಂತಹ ಒಂದು ಶಕ್ತಿಯನ್ನು ಭಗವಂತ ಕೊಡ್ತಾನಾದ್ದರಿಂದ ಭಗವಂತ ಭೂತಕೃತ್ ಅಂಥೇಳಿ ಹೀಗೆ. ಮತ್ತು ನಾವು ಆ ಭೂತ ಅನ್ನುವ ಶಬ್ದಕ್ಕೆ ಒಂದೊಂದು ಉತ್ತಮ ದೇವತೆಯನ್ನು ನಾವು ತಗೊಂಡು ಅವರೆಲ್ಲರನ್ನು ಭಗವಂತ ಬೇರೆ ಬೇರೆ ರೀತಿಯಲ್ಲಿ, ಎಲ್ಲರನ್ನು ಒಂದೇ ರೀತಿಯಲ್ಲಲ್ಲ, ಚತುರ್ಮುಖ ಬ್ರಹ್ಮದೇವರನ್ನು ಮಾಡುವ ರೀತಿ ನಡೆಸುವ ರೀತಿ ಒಂದು ವಿಧವಾಗಿದ್ದರೆ, ರುದ್ರದೇವರನ್ನು ಮಾಡುವುದು ನಡೆಸುವ ರೀತಿ ಇನ್ನೊಂದು, ಈ ವಿಧವಾಗಿ ಪ್ರತಿಯೊಂದು ಜೀವರಾಶಿಯನ್ನು, ಆ ಜೀವರಾಶಿಯಲ್ಲಿರುವ ಒಂದೊಂದು ಜೀವನನ್ನು ಕೂಡ ಪರಮಾತ್ಮ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರನ್ನು ಮಾಡಿ ಮಾಡಿಸಿ ಅವರಲ್ಲಿ ನಿಂತು ಮಾಡಿ ಮಾಡಿಸಿ ತಾನು ಅವರನ್ನು ನಡೆಸುತ್ತಾನೆ. ಆದ್ದರಿಂದಲೂ ಅವನು ಭೂತಕೃತ ಅಂತ ಹೇಳಿ. ಇಷ್ಟೇ ಅಲ್ಲದೆ ಈ ಭೂತಕೃತ ಅಂತ ನಾವು ಈ ಅರ್ಥವನ್ನೆಲ್ಲ ಹೇಳಿದಾಗ, ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳಿದಾಗ, ಪೂರ್ವ ಪಕ್ಷದವರು ಅವರು ಬಂದು ಹೇಳುವಂತಹ ಮಾತೇನಿದೆ ಅದಕ್ಕೆ ನಾವು ಕೊಡುವ ಸಮಾಧಾನ ಏನು? ಅವ್ರ ಮಾತನ್ನು ನಾವು ಯಾಕೆ ತಗೋಬೇಕಂದ್ರೆ ಅವರಿಗೆ ಒಂದು ಅವರಿಗೆ ಸಮಾಧಾನ ಕೊಡುವಂತಲ್ಲ. ಅವರು ಆ ಮಾತನ್ನು ಹೇಳಿದಾಗ ನಮಗೆ ಸಂಶಯ ಬರುತ್ತೆ, ಆ ಸಂಶಯವನ್ನು ಪರಿಹಾರ ಮಾಡಬೇಕು. ಆದ್ದರಿಂದ ಬೇರೆಯವರು ಏನು ಹೇಳ್ತಾರೆ ಅಂತ ಕೇಳುವುದು ಯಾಕೆ ಅಂದರೆ, ಅದರಿಂದ ನಮಗೆ ಸಂಶಯ ಬರುತ್ತೋ ಇಲ್ಲವೋ, ನಮಗೆ ನಿಶ್ಚಯ ಜ್ಞಾನ ಇದ್ದರೆ ಆದ್ದರಿಂದ ನಮಗೆ ಸಂಶಯ ಬರಬಾರದು. ಆದ್ದರಿಂದ ನಿಶ್ಚಯ ಜ್ಞಾನಕ್ಕಾಗಿ ಬೇರೆಯವರು ಹೇಳಿದ ಮಾತುಗಳನ್ನು ನಾವು ನೋಡಬೇಕು, ಪರಿಶೀಲನೆ ಮಾಡಬೇಕು. ಆದ್ದರಿಂದ ಒಂದು ಅವರು ಹೇಳುವಂತಹದ್ದೇನೆಂದರೆ, ಜೀವಬ್ರಹ್ಮ ಐಕ್ಯವಾದಲ್ಲಿ ಪರಬ್ರಹ್ಮನೇ ಅಜ್ಞಾನದಿಂದ ದೇವರಿಗೆ ಒಂದು ಅವನಿಗೆ ಅಜ್ಞಾನ ಹೇಗೆ ಬಂತು ಅಂತ ಕೇಳಬೇಡಿ ಅಂತಾರೆ. ಅಜ್ಞಾನ ಎಂದು ಮಾಯದಿಂದ ಬಂತು ಅಂತ. ಅಜ್ಞಾನದಿಂದ ಬ್ರಹ್ಮದೇವರೇ ಈ ವಿಧವಾಗಿ ಜೀವ ಆಗಿ ಪ್ರಕಟನಾಗಿರ್ತಾನೆ. ಸೊ ಜೀವಬ್ರಹ್ಮಂದರು ಬೇರೆ ಅಲ್ಲ. ಆದ್ದರಿಂದ ಸೃಷ್ಟಿ ಮಾಡುವುದು ಚೇತನ ಸೃಷ್ಟಿ ಎನ್ನುವುದು ಹೊಂದಾವಣಿಕೆ ಆಗುವುದಿಲ್ಲ. ಸೊ ಈ ಭೂತಕೃತು ಎಲ್ಲರನ್ನು ಮಾಡಿದ ಭಗವಂತ ಅಂತ ಹೇಳುವುದೇ ಆಗದೆ, ಅವನೇ ತನ್ನನ್ನು ತಾನೇ ಹಾಗೆ ಜೀವನಾಗಿ ಭಗವಂತ ಹೊರಗೆ ಬಂದ. ಆದ್ದರಿಂದ ಭಗವಂತ ಇನ್ನೊಂದು ಜೀವನನ್ನು ಸೃಷ್ಟಿ ಮಾಡಿದ ಅಂತ ಹೇಳಕ್ಕಾಗ, ತಾನೇ ಆ ರೂಪದಲ್ಲಿ ಬಂದುಬಿಟ್ಟ ಆದ್ದರಿಂದ ಎಲ್ಲ ಜೀವನದಿರಾಗಿ. ಸೊ ಆದ್ದರಿಂದ ಸೃಷ್ಟಿ ಮಾಡಿದ್ದಾನೆ ಭೂತಕೃತ ಅನ್ನುವುದು ಅವನಿಗೆ ಹೊಂದಾವಣಿಕೆ ಆಗೋದಿಲ್ಲ. ಇದನ್ನೇ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮುಂತಾದಂತಹ ವಾಕ್ಯಗಳೆಲ್ಲ ಹೇಳುತ್ತೆ, ಅಭೇದ ವಾಕ್ಯಗಳು ಹೇಳುತ್ತೆ. ಆದ್ದರಿಂದ ಜೀವ ಪರಮಾತ್ಮ ಅಭೇದವನ್ನು ಒಪ್ಪಿದಾಗ ಈ ಭೂತಕೃತ ಅನ್ನುವ ಅರ್ಥವನ್ನು ನಾವು ಮಾಡಲಿಕ್ಕಾಗೋದಿಲ್ಲ ಅಂತ ಆಕ್ಷೇಪ ಬಂದರೆ ಅದಕ್ಕೇನು ಸಮಾಧಾನ ಅಂತ ಹೇಳಿದರೆ, ನಾವು ಇದಕ್ಕೆ ಭಗವಂತ ಸೃಷ್ಟಿ ಮಾಡಿದ್ದಾನಂತ ಹೇಳುವುದಕ್ಕೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನುವ ವಾಕ್ಯಗಳು ಅಡ್ಡಿ ಬರೋದಿಲ್ಲ. ಯಾಕೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ಅದರ ಸಂದರ್ಭ ಮುಂದೆ ಹಿಂದೆ ನೋಡಿದಾಗ ಅದು ಜೀವಬ್ರಹ್ಮ ಐಕ್ಯವನ್ನು ಹೇಳುವಂತಹ ಮಾತೇ ಅಲ್ಲ. ಜೀವಬ್ರಹ್ಮಂದರ ಐಕ್ಯವನ್ನು ಹೇಳ್ತಾ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಭಗವಂತ ಹೇಳಿದ ಮಾತು, ಭಗವಂತ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ. ಈಗ ತಂದೆ ಮಕ್ಕಳು ಆಡ್ಕೊಳ್ತಾ ಇರ್ತಾರೆ, ತಂದೆ ಹೇಳ್ದಾನೆ ನಾನು ಇಂಜಿನಿಯರ್ ಅಂತಾನೆ, ಮಗ ನಾನು ಇಂಜಿನಿಯರ್ ಅಂತಾನೆ, ರಿಪೀಟ್ ಮಾಡ್ತಾನೆ ತಂದೆ ಹೇಳಿದ್ದು. ಓಹೋ, ಮಗನು ನಾನು ಇಂಜಿನಿಯರ್ ಅಂತ ಹೇಳಿದ್ದಾನೆ, ಆದ್ದರಿಂದ ಮಗನು ಇಂಜಿನಿಯರ್ ಆಗಿಬಿಡ್ದ ಅಂತ ಯಾರು ಹೇಳೋದಿಲ್ಲ, ಲೋಕದಲ್ಲಿಯೇ ವ್ಯವಹಾರ ಇಲ್ಲ. ಅಫ್ಕೋರ್ಸ್ ಅವನು ದೊಡ್ಡವನಾಗ ಅವನು ಇಂಜಿನಿಯರ್ ಆಗ್ಬೋದು, ಅದು ಬೇರೆ ಮಾತು. ಆದರೆ ಅಲ್ಲಿ ಆ ಸಂದರ್ಭ ತಗೊಂಡಾಗ ಒಬ್ಬರ ಮಾತನ್ನು ಇನ್ನೊಬ್ಬರು ರಿಪೀಟ್ ಮಾಡಿದರೆ ಅದು ಅವರಿಗೆ ಅನ್ವಯವಾಗಬೇಕು ಅನ್ನುವ ಪ್ರಸಕ್ತಿ ಬರೋದಿಲ್ಲ. ಭಗವಂತ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅಂತ ಭಗವಂತ ಹೇಳಿದರೆ ಅದು ಅವನಿಗೆ ಅನ್ವಯವಾಗುತ್ತೆ. ಅವನು ನಾನು ಭಗವಂತ ಅಂತ ಅವನು ಹೇಳಿದ್ದಾನೆ, ಪರಬ್ರಹ್ಮ ನಾನು ಅಂತ ಭಗವಂತ ಹೇಳಿದರೆ ಎಲ್ಲ ಜೀವರಾಶಿಗಳು, ನಾವು ಮಕ್ಕಳಿದ್ದಂತೆ ನಾನು ಪರಬ್ರಹ್ಮ, ನಾನು ಪರಬ್ರಹ್ಮ ಅಂತ ಎಲ್ಲರೂ ಹೇಳಿದರೆ ಅದು ಅರ್ಥವಿಲ್ಲದೆ ಮಾತಾಗುತ್ತೆ. ಇಲ್ಲ ಇನ್ನೊಬ್ಬ ವಾದ ಮಾಡಿಬಿಟ್ಟು, ಇಲ್ಲ ನಾವೆಲ್ಲರೂ ಸಾಧನೆ ಮಾಡಿ ಮುಂದುವರೆದ ಮೇಲೆ ನಾವು ಭಗವಂತ ಆಗ್ತೀವಿ, ಈಗ ನಾವು ಭಗವಂತ ಅಲ್ಲ ಅಂತ ಇನ್ನೊಂದು ವಾದ ಯಾರಾದರೂ ತಗೊಂಡು ಬಂದರೆ ಅದು ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ ಲೋಕದಲ್ಲಿ ಅದು ನಾನು ಇಂಜಿನಿಯರ್ ಆಗಿದ್ದಾನೆ ಅನ್ನೋದು ಒಂದು ಪ್ರೊಫೆಷನ್ ಆಯ್ತು ಅಷ್ಟೇ. ಆದರೆ ಇದು ಭಗವಂತ ನಾನು ಭಗವಂತ ಆಗಿದ್ದಾನೆ ಅನ್ನೋದು ಯಾರೂ ಬತ್ತು ಭಗವಂತ ಆಗುವ ಪ್ರಸಕ್ತಿ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ ಆವಾಗ ಭಗವಂತನಾಗಿ ಇದ್ದವನಿಗೆ ಏನಾಗುತ್ತೆ? ಒಂದು ಅಷ್ಟೇ ಅಲ್ಲದೆ ಸ್ವತಂತ್ರ ಗುಣ ಅನ್ನೋದು ಭಗವಂತನಿಗಿದೆ. ಎಷ್ಟು ಅಸ್ವತಂತ್ರರಾಗಿರುವವರು ಎಷ್ಟೆಷ್ಟು ದೊಡ್ಡವರಾದ್ರೂ ಅವರಿಗೆ ಸ್ವತಂತ್ರ ಬರುವುದು ಪ್ರಸಕ್ತಿ ಬರೋದಿಲ್ಲೇ ಬರೋದಿಲ್ಲ. ಆದ್ದರಿಂದ ಯಾರೇ ಆಗಲಿ ಮತ್ತು ಭಗವಂತ ಆಗುವುದು ಅನ್ನೋ ಪ್ರಸಕ್ತಿ ಬರೋದಿಲ್ಲ. ಒಂದು ಅದೇ ವಿಧವಾಗಿ ತತ್ವಮಸಿ ಅನ್ನುವ ಶಬ್ದ ಕೂಡ ಪೂರ್ವಾಪರಗಳನ್ನು ನೋಡಿದಾಗ, ಅದಕ್ಕೆ ಕೊಟ್ಟಿರುವಂತಹ ದೃಷ್ಟಾಂತಗಳನ್ನು ನೋಡಿದಾಗ ನಮಗೆ ನಾನೇ ಭಗವಂತ, ಇಲ್ಲ ನೀನು ಭಗವಂತ, ಎಲ್ಲರೂ ಭಗವಂತ ಅನ್ನುವ ಅರ್ಥ ಯಾವ ಶ್ರುತಿವಾಕ್ಯಕ್ಕೂ ಬರೋದಿಲ್ಲ. ಆದ್ದರಿಂದ ಜೀವನರಿಗೆ ಪರಮಾತ್ಮನಿಗೆ ಭೇದವನ್ನು ಒಪ್ಪಲೇಬೇಕಾಗಿದೆ. ಹಾಗೆ ಭೇದವನ್ನು ಒಪ್ಪಿದ ಅನಂತರ ಜೀವಕೃತ ಭೂತಕೃತ ಅನ್ನುವುದು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಆದ್ದರಿಂದ ಭೇದವನ್ನು ಒಪ್ಪಲೇಬೇಕು. ಭೂತಕೃತ್ ಅಂತ ಹೇಳಿದಾಗ ಆವಾಗ ಸಮಸ್ತ ಪ್ರಾಣಿಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅನ್ನುವ ಅರ್ಥವನ್ನು ತರಲಕ್ಕೆ ಯಾವ ಅಬ್ಜೆಕ್ಷನು ಆಕ್ಷೇಪವೂ ಇಲ್ಲ ಅಂತ ಹೇಳುವುದರ ಮೂಲಕವಾಗಿ ಇದನ್ನು ನಾವು ಈ ವಿಧವಾದ ಅರ್ಥಚಿಂತನೆ ಮಾಡಿದ್ದೀವಿ. ಸೊ ಇದು ಇಲ್ಲಿಗೆ ನಾನು ಇವತ್ತಿಂದು ಚಿಂತನೆ ಮುಗಿಸ್ತಾ ಇದ್ದೀನಿ. ಪ್ರಶ್ನೆ ಉತ್ತರಗಳಿದ್ದರೆ ಕೇಳಬಹುದು. ಸೊ ದಟ್ ಕ್ವಶನ್ಸ್ ಕೇಳೋಕ್ಕೆ ಸಮಯ ಇರಲಿ ಅಂಥೇಳಿ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.